ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 75, ಮಹಿಮೆಯ ಕರ್ತನು. ಹಿಂದಿನ ಪಾಠದಲ್ಲಿ ಸುವಾರ್ತೆಯಲ್ಲಿನ ನಮ್ಮ ಅಧ್ಯಯನದಲ್ಲಿ ಕುರುಡನಾಗಿ ಹುಟ್ಟಿದ ಒಬ್ಬ ಮನುಷ್ಯನ ಕಣ್ಣುಗಳನ್ನು ಮೆಸ್ಸಿಯನಾದ ಏಸು ಹೇಗೆ ತೆರೆದನೆಂಬುದನ್ನು ನಾವು ಕೇಳಿಸಿಕೊಂಡೆವು. ಏಸುವಿಗೆ ಯಾವುದೂ ಅಸಾಧ್ಯವಲ್ಲ, ಯಾಕೆಂದರೆ ಆತನು ಒಬ್ಬ ಮನುಷ್ಯನಾಗಿ ಭೂಲೋಕದಲ್ಲಿ ಕಾಣಿಸಿಕೊಂಡ ದೇವರ ನಿಜವಾದ ವಾಕ್ಯವಾಗಿದ್ದಾನೆ. ಅದಕ್ಕೋಸ್ಕರವೇ ಗಾಳಿ, ಸಮುದ್ರ, ದುರಾತ್ಮಗಳು, ರೋಗ ಮತ್ತು ಮರಣ ಮುಂತಾದ ಭೂಮಿಯ ಮೇಲಿರುವ ಪ್ರತಿಯೊಂದು ಶಕ್ತಿಯನ್ನು ಏಸು ನಿಯಂತ್ರಿಸುವುದಕ್ಕೆ ಸಾಧ್ಯವಾಯಿತು. ಏಸು ಹೋದ ಪ್ರತಿಯೊಂದು ಕಡೆಯಲ್ಲೂ ಜನರ ಗುಂಪು ಆತನನ್ನು ಒತ್ತಿಕೊಂಡು ಬರುತ್ತಿತ್ತು. ಅದೇ ಕೆಲವರು ಮಾತ್ರ ಆತನು ಯಾರೆಂಬುದನ್ನು ಗುರುತಿಸುತ್ತಿದ್ದರು. ಅವರು ಆತನನ್ನು ಒಬ್ಬ ಪ್ರವಾದಿಯೆಂದು ಅಭಿಪ್ರಾಯಪಟ್ಟಿದ್ದರು. ಆದರೆ ದೇವರ ಎಲ್ಲ ಸರ್ವ ಸಂಪೂರ್ಣತೆಯು ಆತನಲ್ಲಿ ವಾಸವಾಗಿದೆ ಎಂಬುದನ್ನು ಅವರು ಗ್ರಹಿಸಿರಲಿಲ್ಲ. ಏಸು ಪರಲೋಕದಿಂದ ಬಂದಂತಹ ಮಹಿಮೆಯ ಕರ್ತನು ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಈ ದಿನದ ನಮ್ಮ ಪಾಠದಲ್ಲಿ ದೇವರ ಚಿತ್ತದಂತೆ ಕರ್ತನಾದ ಏಸು ದೇವರ ಮಹಿಮೆಯ ಬೆಳಕಿನಿಂದ ತುಂಬಿದ್ದನು ಎಂಬುದನ್ನು ಮತ್ತು ಆತನು ತನ್ನ ಮೂವರು ಶಿಷ್ಯರೊಂದಿಗೆ ಒಂದು ಬೆಟ್ಟದ ಮೇಲಿದ್ದಾಗ ಒಂದು ಕ್ಷಣಕ್ಕಾಗಿ ಇದನ್ನು ಹೇಗೆ ಪ್ರದರ್ಶಿಸಿದನೆಂಬುದನ್ನು ನಾವು ನೋಡಿಕೊಳ್ಳಲಿದ್ದೇವೆ. ಈಗ ಪರಿಶುದ್ಧ ಸುವಾರ್ತೆಗೆ ಹಿಂದಿರುಗೋಣ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಆತನು ನನ್ನನ್ನು ಸಾಮಾನ್ಯ ಜನರು ಯಾರು ಅನ್ನುತ್ತಾರೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಇನ್ನೂ ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಯಾವನೋ ಒಬ್ಬನು ಎದ್ದಿದ್ದಾನೆ ಅನ್ನುತ್ತಾರೆ ಎಂದು ಹೇಳಿದರು. ಆದರೆ ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು ಯೋನನ ಮಗನಾದ ಸೀಮೋನನೇ ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ಅಂದನು. ಇಲ್ಲಿಗೆ ನಿಲ್ಲಿಸೋಣ. ಮತ್ತು ಒಂದು ದಿನ ಯೇಸು ತನ್ನ ಶಿಷ್ಯರೊಂದಿಗೆ ಏಕಾಂತದಲ್ಲಿರುವಾಗ ಕೇಳಿದ ಮುಖ್ಯವಾದ ಪ್ರಶ್ನೆಯನ್ನು ಆಲೋಚಿಸೋಣ. ಯೇಸು ಅವರಿಗೆ ಜನರು ನನ್ನನ್ನು ಯಾರನ್ನುತ್ತಾರೆ ಎಂದು ಕೇಳಿದನು. ನೀನು ಪ್ರವಾದಿಗಳಲ್ಲಿ ಒಬ್ಬನು ಎಂಬುದಾಗಿ ಹೆಚ್ಚಿನ ಜನರು ಹೇಳುತ್ತಾರೆ ಎಂದು ಶಿಷ್ಯರು ಉತ್ತರ ಕೊಟ್ಟರು. ಆಗ ಯೇಸು ಮತ್ತೆ ಅವರಿಗೆ ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಿದಾಗ ಶಿಷ್ಯರಲ್ಲಿ ಒಬ್ಬನಾದ ಸೀಮೋನ ಪೇತ್ರನು ಯೇಸುವಿಗೆ ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರಿಸಿದನು. ನಿಜವಾಗಿಯೂ ಯೇಸು ತನ್ನ ಶಿಷ್ಯರಿಗೆ ಯಾವ ಪ್ರಶ್ನೆಯನ್ನು ಕೇಳಿದ್ದನೋ ಅದು ನಾವು ಪ್ರತಿಯೊಬ್ಬರೂ ಉತ್ತರಿಸಬೇಕಾದಂತಹ ಪ್ರಾಮುಖ್ಯವಾದ ಪ್ರಶ್ನೆಯಾಗಿದೆ. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ಯೇಸು ಯಾರಾಗಿದ್ದಾನೆಂದು ಅಭಿಪ್ರಾಯಪಡುತ್ತೀರಿ? ಆತನ ಕುರಿತು ನೀವು ಏನು ಆಲೋಚಿಸುತ್ತೀರಿ? ನೀವು ಆತನನ್ನು ಕೇವಲ ಪ್ರವಾದಿಗಳೆಂದು ವಿಂಗಡಿಸುತ್ತೀರೋ, ಅಥವಾ ಯೇಸುವನ್ನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂಬ ಪೇತ್ರನ ಮಾತನ್ನು ಒಪ್ಪುತ್ತೀರೋ? ಯೇಸು ಯಾರೆಂಬುದಾಗಿ ನೀವು ಆಲೋಚಿಸುತ್ತೀರಿ? ಬಹಳ ಹಿಂದೆ ನಮ್ಮ ಪೂರ್ವಿಕರಾದ ಆದಾಮ ಹವ್ವರು ಪಾಪ ಮಾಡಿದ ದಿನದಂದು ದೇವರು ವಾಗ್ದಾನ ಮಾಡಿದ ವಿಮೋಚಕನಾದ ಮೆಸ್ಸಿಯನೇ ಯೇಸು ಎಂಬುದನ್ನು ನೀವು ನಂಬುತ್ತೀರೋ? ಪರಲೋಕದಿಂದ ಇಳಿದು ಬಂದ ದೇವರ ವಾಕ್ಯವಾಗಿರುವ ಈ ಯೇಸು ಜೀವಸ್ವರೂಪನಾದ ದೇವರ ಕುಮಾರನು ಎಂಬುದನ್ನು ನೀವು ನಂಬುತ್ತೀರೋ? ನಿಮಗೆ ಗೊತ್ತಿರುವಂತೆ ಈ ವಾಸ್ತವ ದಿನದಲ್ಲಿ ಅನೇಕ ಜನರು ಯೇಸು ದೇವರ ಮಗನೆಂಬುದನ್ನು ಅಲ್ಲಗಳೆದರು. ಯಾಕೆಂದರೆ ಒಬ್ಬ ವ್ಯಕ್ತಿ ಹೆಂಡತಿಯನ್ನು ತೆಗೆದುಕೊಂಡು ಆಕೆಯಿಂದ ಒಬ್ಬ ಮಗನನ್ನು ಪಡೆದನು ಎಂಬುದು ಈ ಹೆಸರಿನ ಅರ್ಥ ಎಂದು ಅವರು ಅಂದುಕೊಂಡಿದ್ದರು. ಆದರೆ ಇದು ಆ ರೀತಿಯ ಅರ್ಥವಲ್ಲ. ದೇವರ ಮಹಿಮೆಯೂ ಅದಕ್ಕಿಂತಲೂ ದೊಡ್ಡದು. ದೇವರು ಆತ್ಮಸ್ವರೂಪನು ಮತ್ತು ಮನುಷ್ಯನ ಹಾಗೆ ಮಗುವನ್ನು ಪಡೆಯುವುದಿಲ್ಲ, ಆದರೆ ಅದು ಯೇಸುವನ್ನು ಆತನ ಮಗನೆಂಬುದಾಗಿ ಕರೆಯುವುದನ್ನು ತಡೆಯುವುದಿಲ್ಲ. ನಾವು ಇದನ್ನು ಈಗಾಗಲೇ ಈ ರೀತಿಯಲ್ಲಿ ಉದಾಹರಿಸಿದ್ದೇವೆ. ಒಂದು ವೇಳೆ ನಾನು ದೇಶದಿಂದ ಹೊರಗೆ ಹೋದರೆ ಜನರು ನನ್ನನ್ನು ಸೆನೆಗಲ್ನ ಮಗ ಎಂದು ಕರೆಯುತ್ತಾರೆ. ಅಂದರೆ ಸೆನೆಗಲ್ ಒಬ್ಬ ಹೆಂಡತಿಯನ್ನು ತೆಗೆದುಕೊಂಡು ಒಬ್ಬ ಮಗನನ್ನು ಪಡೆಯಿತು ಎಂಬುದು ಇದರ ಅರ್ಥವಲ್ಲ. ಇಲ್ಲ, ನಾನು ಸೆನೆಗಲ್ನ ಒಬ್ಬ ಮಗ ಎಂದು ಕರೆಯಲ್ಪಡುತ್ತೇನೆ, ಯಾಕೆಂದರೆ ನಾನು ಸೆನೆಗಲ್ನಿಂದ ಬಂದವನು. ಅದಕ್ಕಾಗಿಯೇ ಇದು ಒಬ್ಬ ಕನ್ಯೆಯಲ್ಲಿ ಹುಟ್ಟಿದ ಮೆಸ್ಸಿಯನಾದ ಯೇಸುವಿಗೆ ಉಂಟಾಯಿತು. ಹುಟ್ಟುವುದಕ್ಕಿಂತ ಮೊದಲು ಆತನು ಪರಲೋಕದಲ್ಲಿದ್ದನು. ಆತನು ಕಾಲಿಮತ್ ಅಲ್ಲಾಹ್ ಮತ್ತು ರೂ ಅಲ್ಲಾಹ್ ಅಂದರೆ ನಿಜವಾದ ವಾಕ್ಯ ಮತ್ತು ದೇವರ ಆತ್ಮ ಆಗಿದ್ದಾನೆ. ಇದೊಂದು ದೊಡ್ಡದಾದ ರಹಸ್ಯ, ಆದರೆ ಅದಕ್ಕಿಂತಲೂ ಇದು ಒಂದು ದೊಡ್ಡದಾದ ಸತ್ಯವಾಗಿದೆ. ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಮಾತ್ರ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳಿಸಲಿಲ್ಲ, ಆದರೆ ಆತನು ಯಾವ ರೀತಿಯಾಗಿದ್ದಾನೆ ಎಂಬುದನ್ನು ಸಹ ನಮಗೆ ತೋರಿಸುವುದಕ್ಕೆ ಆತನನ್ನು ಕಳುಹಿಸಿದನು. ಯೇಸು ದೇವರ ಮಗನೆಂಬುದಾಗಿ ಕರೆಯಲ್ಪಡುತ್ತಾನೆ, ಯಾಕೆಂದರೆ ಆತನು ದೇವರಿಂದ ಬಂದವನು, ಯಾಕೆಂದರೆ ಆತನು ದೇವರ ಹಾಗಿದ್ದಾನೆ, ಮತ್ತು ಯಾಕೆಂದರೆ ಆತನು ನಿಜವಾದ ದೇವರ ವಾಕ್ಯವೂ ಮತ್ತು ದೇವರ ಆತ್ಮನೂ ಆಗಿದ್ದಾನೆ. ಪ್ರೀತಿಯ ಸ್ನೇಹಿತರೆ, ನಾವು ಇದನ್ನು ನಂಬಿದರೂ ಅಥವಾ ಇದನ್ನು ನಂಬುವುದನ್ನು ತಿರಸ್ಕರಿಸಿದರೂ ಸತ್ಯ ಮಾತ್ರ ಉಳಿದುಕೊಳ್ಳುತ್ತದೆ. ಅದೇನೆಂದರೆ ಯೇಸು ಜೀವಸ್ವರೂಪನಾದ ದೇವರ ಮಗನು. ಈಗ ಮತ್ತಾಯನ ಸುವಾರ್ತೆಲರುವುದನ್ನು ಮುಂದುವರಿಸೋಣ. ಮತ್ತು ಪೇತ್ರನು ಯೇಸುವನ್ನು ಬರಬೇಕಾದ ಮೆಸ್ಸಿಯನು, ಜೀವಸ್ವರೂಪನಾದ ದೇವರ ಮಗನು ಎಂದು ಹೇಳಿದನು. ನಂತರ ಏನು ಸಂಭವಿಸಿತೆಂಬುದನ್ನು ಕೇಳಿಸಿಕೊಳ್ಳೋಣ. ವಾಕ್ಯ ಹೀಗೆ ಹೇಳುತ್ತದೆ: ಅಂದಿನಿಂದ ಯೇಸುಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು. ಯೇಸು ತನ್ನ ಶಿಷ್ಯರಿಗೆ ಏನು ಹೇಳಿದನೆಂಬುದನ್ನು ಕೇಳಿಸಿಕೊಂಡಿರ? ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ಯೇಸು ತನ್ನ ಶಿಷ್ಯರಿಗೆ ತಿಳಿಸಿದನು. ಹೀಗೆ ಯೇಸು ನಮ್ಮ ಪಾಪದ ಸಾಲಕ್ಕಾಗಿ ತನ್ನ ರಕ್ತವನ್ನು ಸುರಿಸಬೇಕೆನ್ನುವುದನ್ನು ತಿಳಿಸಿದನು. ಆದರೆ ಎಲ್ಲ ಬಲವನ್ನು ಮತ್ತು ಅಧಿಕಾರವನ್ನು ಹೊಂದಿರುವ ಕರ್ತನಾದ ಯೇಸುವನ್ನು ಹಿಡಿದು ಕಷ್ಟಗಳನ್ನು ಕೊಟ್ಟು ಆತನನ್ನು ಕೊಲ್ಲುವುದಕ್ಕೆ ಯಹೂದ್ಯರ ಕೆಟ್ಟ ಅಧಿಕಾರಿಗಳಾದ ಹಿರಿಯರು, ಮಹಾಯಾಜಕರು ಮತ್ತು ಶಾಸ್ತ್ರಿಗಳಿಗೆ ಅವಕಾಶ ಕೊಡುವುದನ್ನು ಪೇತ್ರನು ಒಪ್ಪಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಪೇತ್ರನು ಯೇಸುವಿಗೆ, ಸ್ವಾಮಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಹೇಳಿದನು. ಆದಾಗ್ಯೂ ಪಾಪವನ್ನು ನಿವಾರಿಸುವುದಕ್ಕೆ, ಒಂದು ಯಜ್ಞದಂತೆ ತನ್ನ ರಕ್ತವನ್ನು ಸುರಿಸುವುದಕ್ಕೆ ಈ ಲೋಕಕ್ಕೆ ತಾನು ಬಂದಿದ್ದೇನೆ ಎಂಬುದನ್ನು ಯೇಸು ತಿಳಿದಿದ್ದನು. ಅದಕ್ಕೆ ಯೇಸು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳುವುದಕ್ಕೆ ಕಾರಣವಾಯಿತು. ನಾನು ಲೋಕಕ್ಕೆ ಯಾಕೆ ಬಂದಿದ್ದೇನೆಂಬುದು ಯೇಸುವಿಗೆ ತಿಳಿದಿತ್ತು. ಬಹಳ ಹಿಂದೆಯೇ ದೇವರ ಪ್ರವಾದಿಗಳು ತಿಳಿಸಿದ ಹಾಗೆ ಪಾಪಿಗಳಾಗಿ ತನ್ನ ಪವಿತ್ರವಾದ ರಕ್ತವನ್ನು ಸುರಿಸುವುದರಿಂದ ತನ್ನ ಜೀವವನ್ನು ಕೊಡುವುದಕ್ಕೆ ಆತನು ಬಂದನು. ಯೇಸು ಬಂದದ್ದರಿಂದ ಯಜ್ಞದ ಕುರಿಯ ಗುರುತು ಆತನಲ್ಲಿ ನೆರವೇರುವುದಕ್ಕೆ ಸಾಧ್ಯವಾಯಿತು. ಹಾ ಜೊತೆ ಕೇಳಿದರೆ, ಒಂದು ವೇಳೆ ನಾವು ಈ ದಿನದ ನಮ್ಮ ಪಾಠದಿಂದ ಒಂದು ಸಂಗತಿಯನ್ನು ಮಾತ್ರ ನೆನಪಿನಲ್ಲಿಡಬೇಕಾದರೆ ಅದು ಇದಾಗಿರಲಿ: ಮೆಸ್ಸಿಯನಾದ ಯೇಸು ನನ್ನ ಮತ್ತು ನಿನ್ನ ಪಾಪಕ್ಕಾಗಿ ದಂಡ ತೆರುವುದಕ್ಕೆ, ಒಂದು ಯಜ್ಞದಂತೆ ಮರಣ ಹೊಂದುವುದಕ್ಕೆ ಲೋಕಕ್ಕೆ ಬಂದನು ಎಂಬುದು. ದೇವರ ಚಿತ್ತವಾದರೆ ಈಗಿನಿಂದ ಕೆಲವು ಪಾಠಗಳಲ್ಲಿ ಯೇಸು ತನ್ನ ಮರಣ ಮತ್ತು ಪುನರುತ್ಥಾನಗಳ ಕುರಿತು ಯೆರೂಸಲೇಮಿನಲ್ಲಿ ಹೇಗೆ ಪ್ರವಾದಿಸಿದನೆಂಬುದನ್ನು ನಾವು ನೋಡುತ್ತೇವೆ. ಹಾಗೆ ಸ್ನೇಹಿತರೆ, ಬಹಳ ಹಿಂದೆ ಪ್ರವಾದಿಗಳು ಮತ್ತು ಕರ್ತನಾದ ಯೇಸು ಏನು ಪ್ರವಾದಿಸಿದ್ದಾರೋ ಅದರೊಂದಿಗೆ ಒಪ್ಪಿಗೆಯಾಗದಿರುವಂತಹ ಬೇರೊಂದು ಸಂದೇಶವನ್ನು ಕೆಲವರು ತಿಳಿಸಿದರೂ ಸಹ ಯೇಸುವಿನ ಮರಣ ಪುನರುತ್ಥಾನಕ್ಕೆ ಸಂಬಂಧಿಸಿದಂತಹ ಸತ್ಯವೂ ಬದಲಾಗುವುದಿಲ್ಲ. ದೇವರು ಸ್ವತಃ ಶಿಲುಬೆಯ ಮೇಲಿನ ಮೆಸ್ಸಿಯನ ಮರಣವನ್ನು ನಿರ್ಣಯಿಸಿದ್ದಾನೆ ಮತ್ತು ಯಾರೊಬ್ಬರೂ ದೇವರ ಈ ನಿರ್ಣಯವನ್ನು ಬದಲಾಯಿಸುವುದಕ್ಕಾಗುವುದಿಲ್ಲ. ಯೇಸು ಒಂದು ಪ್ರಧಾನ ಯಜ್ಞದಂತೆ ಸಾಯುವುದಕ್ಕೆ ಆಯ್ಕೆಯಾಗಿದ್ದಾನೆ. ಆತನು ನಿನ್ನನ್ನು ಮತ್ತು ನನ್ನನ್ನು ಪ್ರೀತಿಸಿದನು ಮತ್ತು ನಾವು ನಾಶವಾಗುವುದು ಆತನಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಆತನು ಇದನ್ನು ಮಾಡಿದನು. ಯೆರೂಸಲೇಮಿನಲ್ಲಿ ತನ್ನ ಜೀವವನ್ನು ಸಮರ್ಪಿಸುತ್ತೇನೆಂದು ಯೇಸು ತನ್ನ ಶಿಷ್ಯರಿಗೆ ತಿಳಿಯುವಂತೆ ಮಾಡಿದ ಒಂದು ವಾರದ ನಂತರ ಏನಾಯಿತೆಂಬುದನ್ನು ಈಗ ನಾವು ನೋಡಿಕೊಳ್ಳೋಣ. ವಾಕ್ಯ ಹೀಗೆ ಹೇಳುತ್ತದೆ: ಆರು ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಅವರು ಯಾರೆಂದರೆ ಮೋಶೆಯು, ಎಲಿಯನು. ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತಾಡುತ್ತಿದ್ದರು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ ಮೂರು ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರ್ಲಬಿದ್ದರು. ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿರಿ, ಹೆದರಬೇಡಿರಿ ಅಂದನು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊರತು ಮತ್ತಾರನ್ನೂ ಕಾಣಲಿಲ್ಲ. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬಾರದೆಂದು ಖಂಡಿತವಾಗಿ ಹೇಳಿದನು. ಎತ್ತರವಾದ ಬೆಟ್ಟದ ಮೇಲೆ ಏನಾಯಿತೆಂಬುದು ನಿಮಗೆ ಚೆನ್ನಾಗಿ ಅರ್ಥವಾಯಿತಾ? ಇದೊಂದು ಆಶ್ಚರ್ಯಕರವಾದ ಮತ್ತು ಅದ್ಭುತವಾದ ಘಟನೆಯಾಗಿತ್ತು. ಯೇಸುವಿನ ಹೊರಗಿನ ಕಾಣುವಿಕೆಯು ರೂಪಾಂತರಗೊಂಡಿತ್ತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸುತ್ತಿತ್ತು ಮತ್ತು ಆತನ ಉಡುಪು ಬೆಳಕಿನಂತೆ ಬೆಳ್ಳಗಾದವು ಎನ್ನುವುದನ್ನು ನಾವು ಓದಿದೆವು. ಗಂಭೀರವಾದ ಕಣ್ಣು ಕುಕ್ಕುವ ಬಿಳಿಯ ಬೆಳಕು ಪರಲೋಕದಲ್ಲಿ ದೇವರ ಸಿಂಹಾಸನವನ್ನು ಸುತ್ತುವರಿದು ದೇವರಿಂದ ಪ್ರಕಾಶಿಸುವ ಅದೇ ಬೆಳಕು ಈಗ ಯೇಸುವಿನಿಂದ ಪ್ರಕಾಶಿಸುತ್ತಿತ್ತು. ಅರಣ್ಯದಲ್ಲಿ ಮೋಶೆಯು ಮತ್ತು ಇಸ್ರಾಯೇಲ್ಯರು ಇದ್ದ ದಿನದಲ್ಲಿ ದೇವದರ್ಶನದ ಗುಡಾರದಲ್ಲಿ ಅತಿ ಪರಿಶುದ್ಧ ಸ್ಥಳವನ್ನು ಮಹಿಮೆಯ ಬೆಳಕು ತುಂಬಿರುತ್ತಿತ್ತು. ಅದೇ ಮಹಿಮೆ ಯೇಸುವಿನಲ್ಲಿ ಇತ್ತು. ಆದಾಗ್ಯೂ ಜನರು ಇದನ್ನು ನೋಡುವುದಕ್ಕಾಗಲಿಲ್ಲ. ಆದರೆ ಸ್ವಲ್ಪ ಕ್ಷಣಿಕವಾದ ಕ್ಷಣಗಳಿಗಾಗಿ ಯೇಸುವಿನ ಪ್ರಸನ್ನತೆಯಲ್ಲಿ ಮೂವರು ಶಿಷ್ಯರಿಗೆ ಯೇಸುವಿನ ಶರೀರದಲ್ಲಿ ಬಚ್ಚಿಟ್ಟಿದ್ದ ತನ್ನ ಗಂಭೀರವಾದ ಮಹಿಮೆಯನ್ನು ದೇವರು ಅನಾವರಣ ಮಾಡಿದನು. ಅದೇ ಕ್ಷಣದಲ್ಲಿ ಯೆರೂಸಲೇಮಿನಲ್ಲಿ ಯೇಸುವಿನ ಮರಣಕ್ಕೆ ಸಂಬಂಧಿಸಿದಂತೆ ಆತನೊಂದಿಗೆ ಮಾತಾಡುವುದಕ್ಕೆ ದೇವರು ಇಬ್ಬರು ಪ್ರವಾದಿಗಳನ್ನು, ಅಂದರೆ ಮೋಶೆ ಮತ್ತು ಎಲಿಯನನ್ನು ಕೆಳಕ್ಕೆ ಕಳುಹಿಸಿದನು. ಒಂದು ಹೊಳೆಯುವ ಮೋಡವು ಬೆಟ್ಟವನ್ನು ಮುಚ್ಚಿಕೊಂಡಿತ್ತು ಎಂಬುದನ್ನು ಸಹ ನಾವು ಓದಿಕೊಂಡೆವು. ಮತ್ತು ಸರ್ವಶಕ್ತನ ಸ್ವರವು ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಮತ್ತು ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿ ಆಯಿತು. ಇದೆಲ್ಲದಕ್ಕೂ ಕಾರಣವೇನಾಗಿತ್ತು? ದೇವರು ಈ ಎಲ್ಲ ಮಹಿಮೆಯುಳ್ಳ ಸಂಗತಿಗಳನ್ನು ಪೇತ್ರ, ಯೋಹಾನ ಮತ್ತು ಯಾಕೋಬರ ಎದುರಿನಲ್ಲಿ ಯಾಕೆ ಮಾಡಿದನು? ಇದಕ್ಕೆ ಕಾರಣವೇನೆಂದರೆ ಏಸು ಪರಲೋಕದಿಂದ ಬಂದ ದೇವರ ನಿತ್ಯತ್ವದ ಮಗನು ಎಂಬ ಸತ್ಯವನ್ನು ಮತ್ತು ಅದಕ್ಕಾಗಿ ಎಲ್ಲರೂ ಆತನ ಮಾತನ್ನು ಕೇಳಬೇಕೆಂಬ ಬಲವಾದ ಸಾಕ್ಷಿಯನ್ನು ಈ ಮೂವರು ಕೇಳಬೇಕೆಂದು ದೇವರು ಅಪೇಕ್ಷಿಸಿದ್ದನು. ಅದಕ್ಕೋಸ್ಕರವೇ ವಾಕ್ಯವು ದೃಢವಾಗಿ ಹೇಳುವುದೇನೆಂದರೆ, ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ಮಗನಿಗೂ ಮಾನ ಕೊಡದವನಾಗಿದ್ದಾನೆ. ಯೋಹಾನ 5:24. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟುಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವಾಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇಬ್ರಿಯ 1:1-3. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ಯೇಸುವಿನ ಕುರಿತು ಏನು ಅಂದುಕೊಂಡಿದ್ದೀರಿ? ಆತನ ಕುರಿತು ಏನು ಹೇಳುತ್ತೀರಿ? ಯೇಸು ಪರಲೋಕದಿಂದ ಬಂದ ಮಹಿಮೆಯ ಕರ್ತನು ಎಂಬುದಾಗಿ ನೀವು ನಂಬುತ್ತೀರೋ? ಅಥವಾ ಲೋಕದಲ್ಲಿ ಅನೇಕ ಜನರು ಮಾಡುವ ಹಾಗೆ ಕೇವಲ ಈತನನ್ನು ಪ್ರವಾದಿಗಳೊಂದಿಗೆ ವಿಂಗಡಿಸುತ್ತೀರೋ? ಈ ದಿನ ನಾವು ನಿಮಗೆ ವಿದಾಯ ಹೇಳುವುದಕ್ಕಿಂತ ಮುಂಚೆ, ಬೆಟ್ಟದ ತುದಿಯಲ್ಲಿ ಯೇಸುವಿನಿಂದ ಹೊರಟ ದೇವರ ಮಹಿಮೆಯ ಬೆಳಕನ್ನು ನೋಡಿದ ಸುಮಾರು ವರ್ಷಗಳ ನಂತರ ಪರಿಶುದ್ಧ ವಾಕ್ಯಗಳನ್ನು ಬರೆದಂತಹ ಯೇಸುವಿನ ಶಿಷ್ಯರಾದ ಪೇತ್ರ ಮತ್ತು ಯೋಹಾನರ ಕೆಲವು ಉದಾಹರಣೆಗಳನ್ನು ಕೇಳಿಸಿಕೊಳ್ಳುವ. ಅಪೊಸ್ತಲನಾದ ಪೇತ್ರನು ಹೀಗೆ ಬರೆದಿದ್ದಾನೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಕ್ತಿಯನ್ನು, ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸುವುದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂತಹ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದವನಲ್ಲವೇ? ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು. 2 ಪೇತ್ರ 1:16-18. ಅಪೊಸ್ತಲನಾದ ಯೋಹಾನನು ಹೀಗೆ ಬರೆದಿದ್ದಾನೆ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತಹ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. 1 ಯೋಹಾನ 1:1 1 ಯೋಹಾನ 1:14 ಇನ್ನು ಯೋಹಾನನ ಸುವಾರ್ತೆಯ ಕೊನೆಯಲ್ಲಿ ಅವನು ಬರೆಯುವುದೇನೆಂದರೆ, ಯೇಸು ಇನ್ನೂ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು ಆ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. ಯೋಹಾನ 20:30-31 ಇದೆಲ್ಲವೂ ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ಕಷ್ಟವಾಗಿದೆಯಾ? ಈ ಅದ್ಭುತವಾದ ಸತ್ಯಗಳಲ್ಲಿ ನಿಮಗೆ ವಿವೇಕವನ್ನು ಕೊಡುವುದಕ್ಕೆ ದೇವರು ಇಷ್ಟಪಡುತ್ತಾನೆ. ವಾಕ್ಯ ಹೀಗೆ ಹೇಳುತ್ತದೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳಲ್ಲಿ ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ. ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಈ ದಿನ ನಾವು ಓದಿರುವುದನ್ನು ದೇವರು ಸ್ಪಷ್ಟಪಡಿಸಲಿ. ಕರ್ತನಾದ ಯೇಸುವಿನ ಕುರಿತು, ಬೆಟ್ಟದ ಮೇಲೆ ಸರ್ವಶಕ್ತನಾದ ದೇವರು ಹೇಳಿದ್ದರ ಕುರಿತು ಮುಂದಿನ ಸಲದವರೆಗೆ ಆಲೋಚಿಸುತ್ತೀರಿ. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಕರ್ತನಾದ ಯೇಸುವಿನ ಕುರಿತು, ಬೆಟ್ಟದ ಮೇಲೆ ಸರ್ವಶಕ್ತನಾದ ದೇವರು ಹೇಳಿದ್ದರ ಕುರಿತು ಮುಂದಿನ ಸಲದವರೆಗೆ ಆಲೋಚಿಸುತ್ತೀರಿ. ಆತನು ಹೇಳುವುದೇನೆಂದರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ. ಮತ್ತಾಯ 17:5. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ, ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ಜಗವೆಲ್ಲ ಸಾಗುತ್ತಿದೆ ಕಲ್ವಾರಿ ಗಿರಿಯಡೆಗೆ, ಜಗವೆಲ್ಲ ಸಾಗುತ್ತಿದೆ ಕಲ್ವಾರಿ ಗಿರಿಯಡೆಗೆ, ಕಣ್ಣೀರು ಸುರಿಸುತ್ತಿದೆ ನಿಶ್ಚಲತೆ ಮೌನದಲ್ಲಿ, ಕಣ್ಣೀರು ಸುರಿಸುತ್ತಿದೆ ನಿಶ್ಚಲತೆ ಮೌನದಲ್ಲಿ, ನೋಡುತ್ತಿದೆ ಕ್ರಿಸ್ತನನು ವೇದಿಕೆಯ ಮಡಿಲಲ್ಲಿ. ತಾಳಿದ ಜೀವ ಚಲವ ಜಗಕ್ಕೆ ನೀಡಿದ, ಜಗವೆಲ್ಲ ಸಾಗುತ್ತಿದೆ ಕಲ್ವಾರಿ ಗಿರಿಯಡೆಗೆ. ಅವನು ದೇವನು ಅವನು
ಕ್ರಿಸ್ತನೋ ಅವನು ದೇವನೋ ಅವನು
ಎಂದೆನ್ನುತ್ತ ಶತ್ರುಗಳು ಪರಿಹಾಸ್ಯಗೈಯುತ್ತಲೇ
ಎಂದೆನ್ನುತ್ತ ಶತ್ರುಗಳು ಪರಿಹಾಸ್ಯಗೈಯುತ್ತಲೇ
ಕಾಡಿದರು ದೂಡಿದರು ತ್ಯಾಗಮಯಿ ಕ್ರಿಸ್ತನನು ಹೃದಯಲ್ಲಿ ಕೂಗಿ ನುಡಿದನು ಸ್ವಾಮಿಯವರ ಕ್ಷಮಿಸುವಂದನು ಜಗವನ್ನು ಸಾಗುತ್ತಿದೆ ಕಲ್ವಾರಿ ಗಿರಿಯಡೆಗೆ ಜಗವನ್ನು ಸಾಗುತ್ತಿದೆ ಕಲ್ವಾರಿ ಗಿರಿಯ